ஹரி ஓம் ஸ்ரீ குருப்பியோ நம. அப்ரமம் மங்கரயித்தம் அதிடம் இமலம் சதா அனந்த தீர்த்தமத்திலம் பதேதாபத்ரயாபகம் மித்யா சித்தாந்த வித்வாந்த வித்வம்சக்ஷ தேசீத்தாக்கித்த நிபாததாம் நோகுதம்பரே அத்திகல்பகல்போயம் பிரத்யத்திகித கேசரி வியாச தீர்த்த குரு பூயாத் அஸ்மிஸ்தல் சித்தே தபோ வித்யா விரக்தியாதி சுத்நகுகாகராணம் வாதிராஜ குருன் வந்தே கிருபதாஷயா பூஜ்ய ராகவேந்திராய சுத்தி சமர்த்தாய சாபிரதாங்கல்பருக்ஷாய ராம் காமதேனவே துருவாதித்வாந்தர்வே வைஷ்ணவேந்தீவரேந்திரவே ஸ்ரீராகவேந்திர குருவே நம சிந்தையாளவே ஆபாதமணி பயந்தம் குருநாமாக்கியம் ஸ்மரே தேன விக்னாக பிரசித்தி சித்தி சமனோர்த்தாக ஹரி ஓம் ஸ்ரீ குருப்பியோ நம. நாவு ஸ்ரீ வாதிராஜஸ்வாமிகளு ஒரு மாடிருவந்தா தசாவதார ஸ்துதி, அதரல்லி லாஸ்ட் கிளாஸ்னல்லி 28 ನೋಡಿದ್ದೀವಿ, ಇವತ್ತು 29 ಶ್ಲೋಕ ನೋಡೋಣ. 28 ಶ್ಲೋಕ, ಕೃಷ್ಣಾದಿ ಪಾಂಡು ಸುತ ಕೃಷ್ಣ ಮನ ಪ್ರಚುರ ತೃಷ್ಣ ಸುತೃಪ್ತಿಕರ ವಾಕ್ ಅನ್ನೋದು ನೋಡಿ ಆಯ್ತು. ಈಗ 29 ಶ್ಲೋಕ, ರಾಮ ಶಿರೋಮಣಿ ಧರಾಮ ಸಮೇತ ಬಲ ರಾಮಾನುಜಾಭಿಧಿ ವ್ಯೋಮಾಸುರಾಂತಕರ ತೇ ಮಾರತಾ ದಿಶ ಮೇ ಮಾಧವಾಂಗ್ರಿ ಕಮಲೆ ಕಾಮಾತ್ಮಪುರ ರಾಮಾವಳಿ ಪ್ರಣಯ ವಾಮಾಕ್ಷಿಪೀತದನುಭೀಮಾಹಿನಾಥ ಮುಖ ವೈಮಾನಿಕಾಭಿನುತ ಭೀಮಾಭಿವಂದ್ಯ ಚರಣ ಅನ್ನುವುದರ ಅರ್ಥ ಚಿಂತನೆ ಸ್ವಲ್ಪ ಮಾಡಲಿಕ್ಕೆ ನೋಡೋಣ. ಶ್ಲೋಕದಲ್ಲಿ ಎರಡನೇ ಪಾದದಲ್ಲಿರುವ ಈ ಶಬ್ದಗಳನ್ನು ನೋಡ್ರಿ. ತೇ ಮಾರದಾತ ದಿಶ ಅನ್ನೋದು ತೇ ಇದೆ, ದಿಶ ಮೇ, ಆಮೇಲೆ ಮಾಧವಾಂಗ್ರಿ ಕಮಲೆಯಲ್ಲಿ ಅಂಗ್ರಿ ಕಮಲೆ. ಸೊ ತೇ ದಿಶ ಮೇ ಅಂಗ್ರಿ ಕಮಲೆ ಈ ನಾಲ್ಕು ಶಬ್ದಗಳು. ಮೊದಲನೇ ಪಾದದಲ್ಲಿರುವ ರತಿಂ, ಈ ಐದು ಶಬ್ದಗಳನ್ನು ಮೂಲಭೂತವಾದ ವಾಕ್ಯ ಬೇಸಿಕ್ ಸೆಂಟೆನ್ಸ್ ಅದು ಏನಂತ ಹೇಳಂತಾರೆ, ಅದನ್ನು ಆರ್ಡರ್ ಆಗಿಟ್ಕೊಂಡ್ರೆ ತೇ ಅಂದ್ರೆ ನಿನ್ನ, ತೇ ಅಂಗ್ರಿ ಕಮಲೆ ಅಂದ್ರೆ ಪಾದಗಳು, ನಿನ್ನ ಪಾದ ಕಮಲಗಳಲ್ಲಿ, ನಿನ್ನ ಪಾದ ಪದ್ಮಗಳಲ್ಲಿ, ನಿನ್ನ ಚರಣ ಕಮಲಗಳಲ್ಲಿ ಅಂತೇಳಿ. ತೇ ಅಂಗ್ರಿ ಕಮಲೆ, ಮೇ ಅಂದ್ರೆ ನನಗೆ, ರತಿಂ ಅಂದ್ರೆ ಭಕ್ತಿಯನ್ನು, ದಿಶಾ ದಿಶಾ ಪ್ರದಿಶಾ ದೇಹಿ ಅಂಥೇಳಿ ಅಂದರೆ ನನಗೆ ದಯಮಾಡು ಪಾಲಿಸು ಕೊಡು ಅಂಥೇಳಿ. ಅಂದರೆ ಇಲ್ಲಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳವರು. ಹೇ ಕೃಷ್ಣ, ನೀನು ನಿನ್ನ ಚರಣ ಕಮಲಗಳಲ್ಲಿ ನನಗೆ ಭಕ್ತಿಯನ್ನು ಉಂಟು ಮಾಡು, ಅದನ್ನು ಭಕ್ತಿಯನ್ನು ಬರುವಂತೆ ಅನುಗ್ರಹ ಮಾಡು, ಭಕ್ತಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಅಂತಹ ತೇ ನಿನ್ನ ಚರಣ ಕಮಲಗಳಲ್ಲಿ ಅಂದ್ರೆ ನೀನು ಎಂಥವನು ಅನ್ನುವ ವಿಶೇಷಣಗಳು ಇವೆಲ್ಲ ಭಗವಂತನ ಮಿಕ್ಕ ಶಬ್ದಗಳೆಲ್ಲ ಕೂಡ ಶ್ರೀಕೃಷ್ಣನ ಸಂಬೋಧನ, ಅವನ ಗುಣಗಾನ, ಅವನ ನಾಮ ರೂಪ ಗುಣ ಕ್ರಿಯಾ ಇವುಗಳನ್ನು ಹೇಳುವಂತಹ ಶಬ್ದಗಳನ್ನು ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲು ಶುರು ಮಾಡುವಾಗ ರಾಮ ಶಿರೋಮಣಿ ಧರಾಮ ಸಮೇತ ಅಂತ ಹೇಳಿದ್ದಾರೆ. ರಾಮ ಅನ್ನುವ ಈ ಶಬ್ದ ಇದೆ ನೋಡ್ರಿ, ರಾಮ ಅನ್ನುವ ಶಬ್ದಗಳು ಬೇರೆ ಬೇರೆ ರೀತಿಯಾಗಿ ಹೇಳಿದ ಬೇರೆ ಬೇರೆ ಅರ್ಥಗಳು. ರಾಮ ಎಲ್ಲರಿಗೂ ಗೊತ್ತು, ಶ್ರೀರಾಮ ಅಂದ್ರೆ ರಾಮ ಅವನು, ರಮಾ ಅಂದ್ರೆ ಲಕ್ಷ್ಮೀದೇವಿ, ರಾಮ ಶ್ರೀರಾಮಚಂದ್ರ, ರಮಾ ಅಂದ್ರೆ ಲಕ್ಷ್ಮೀ ದೇವಿ, ರಾಮ ಅಂದ್ರೆ ಹೆಂಗಸು, ಯಾವಾದ್ರೂ ರಮಣಿ ರಮಣಿಯಾಗಿ ಸುಂದರವಾದ ಹೆಂಗಸು, ಹೆಂಗಸು ಒಂದು ಸ್ತ್ರೀ ಅಂತ ಅರ್ಥ. ಸೊ ಇಲ್ಲಿ ರಾಮ ಅಂತ ಹೇಳಿದ್ದಾರೆ. ರಾಮ ಶಿರೋಮಣಿ, ಮಣಿ ಅಂದರು ಶಿರೋಮಣಿ ಅಂದರು ಶ್ರೇಷ್ಠ ಅನ್ನುವ ಅರ್ಥವನ್ನು ನಾವು ಅಲ್ಲಿ ನೋಡಿದ್ದೀವಿ. ರಾಮೋ ರಾಜಮಣಿ ಸದಾ ವಿಜಯತಿ ಅನ್ನುವಾಗ ರಾಮೋ ರಾಜಮಣಿ ಸದಾ, ಅಲ್ಲಿ ರಾಜಮಣಿ ರಾಜರಲ್ಲಿ ಶ್ರೇಷ್ಠ ಹಾಗೆ ನೋಡ್ತೀವಿ. ಮಣಿ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶಿರೋಮಣಿ ಇನ್ನೂ ಶ್ರೇಷ್ಠ, ಚೆನ್ನಾಗಿ ಶ್ರೇಷ್ಠ. ಶಿರೋಮಣಿ ಅನ್ನುವ ಶಬ್ದ ಇನ್ನು ಹೆಚ್ಚು ಶ್ರೇಷ್ಠತ್ವವನ್ನು ತಿಳಿಸುವಂತಹ ಶಬ್ದ. ಇಲ್ಲಿ ರಾಮ ಶಿರೋಮಣಿ ಅಂದರೆ ಸುಂದರ ಸ್ತ್ರೀಯರಲ್ಲಿ ಶಿರೋಮಣಿ ಶ್ರೇಷ್ಠಳಾದವಳು ಅನ್ನುವ ಅರ್ಥ. ರಾಮ ಶಿರೋಮಣಿ ಅಂತ ಹೇಳಿದ್ದು ಪ್ರಯೋಗ ಮಾಡಿದ್ದಾರೆ. ರಾಮ ಶಿರೋಮಣಿ ಧರ ಮಾ ಸಮೇತ ಬಲರಾಮಾಭಿಧ ಅಂಥೇಳಿ. ಸೊ ರಾಮ ಸುಂದರ ಸ್ತ್ರೀಯರಲ್ಲಿ ಶಿರೋಮಣಿ ಶ್ರೇಷ್ಠರಾದವಳು ಅಂದ್ರೆ ರಾಮ ಶಿರೋಮಣಿ ಅಂದರು ರಮಣೀಮಣಿ ಅಂದರು, ಒಂದೇ ಅರ್ಥ. ರಮಣೀಮಣಿ ರಮಣೀಯರಲ್ಲಿ ಸುಂದರವಾದ ಶ್ರೀಗಳಲ್ಲಿ ಮಣಿ ಶ್ರೇಷ್ಠಳಾದವಳು. ರಮಣೀಮಣಿ ಎಂದರು, ರಾಮಾ ಶಿರೋಮಣಿ ಎಂದರು, ರಾಮಾಮಣಿ ಎಂದಲು, ರಮಣಿ ಶಿರೋಮಣಿ ಎಂದ, ಇವೆಲ್ಲ ಒಂದೇ ಅರ್ಥ. ಸುಂದರ ಸ್ತ್ರೀಗಳಲ್ಲಿ ಶ್ರೇಷ್ಠಳಾದವಳು ಯಾರು? ಇಲ್ಲಿ ಲಕ್ಷ್ಮೀದೇವಿ ಅಂದ್ರೆ ಲಕ್ಷ್ಮೀದೇವಿ ಎರಡು ರೂಪಗಳು. ರಾಮಾ ಶಿರೋಮಣಿಯಾದವಳು ಧರಾ ಮಾ ಇಬ್ಬರಿಗೂ ಅನ್ವಯವಾಗುತ್ತೆ. ಧರಾ ಅಂದ್ರೆ ಭೂದೇವಿ, ಲಕ್ಷ್ಮಿಯ ಭೂರೂಪ. ಮಾ ಅಂದ್ರೆ ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿಯ ಶ್ರೀರೂಪ. ಶ್ರೀ ಭೂರೂಪಗಳು, ಭೂ ಶ್ರೀ. ಸೊ ಇಲ್ಲಿ ರಾಮಾ ಶಿರೋಮಣಿ ಅನ್ನುವ ಶಬ್ದ ಧರಾಗೂ ಹಾಕೋಬಹುದು, ಮಾಗೂ ಹಾಕೊಳ್ಳಬಹುದು. ಇದ್ದರಿಬ್ಬರು ಎರಡು ಒಂದೇ ಲಕ್ಷ್ಮಿಯ ರೂಪ. ಲಕ್ಷ್ಮಿಯ ಎರಡು ರೂಪಗಳು, ಲಕ್ಷ್ಮಿ ಸುಂದರ ಎಲ್ಲ ಶಿರೋಮಣಿ. ಅವಳು ಎಲ್ಲ ಸ್ತ್ರೀಗಳಲ್ಲಿ ಸರ್ವಶ್ರೇಷ್ಠಳಾದವಳು. ಅವಳು ಭೂ ಶ್ರೀ ಭೂರೂಪಗಳನ್ನು ಧರಿಸುವುದಂತ ಅವಳು. ಮೂಲ ರೂಪದಲ್ಲಿಯೂ ಶ್ರೀ ಭೂರೂಪಗಳಿದೆ ಅವಳಿಗೆ. ಆ ಶ್ರೀ ಭೂರೂಪಗಳಲ್ಲಿರುವ ಲಕ್ಷ್ಮೀದೇವಿ ಭೂರೂಪದಿಂದ ಸತ್ಯಭಾಮ ಆಗಿ ಅವತಾರ ಮಾಡಿದಳು. ಶ್ರೀ ಲಕ್ಷ್ಮಿಯ ರೂಪ ರುಕ್ಮಿಣಿ, ಎರಡೂ ಲಕ್ಷ್ಮಿಯ ರೂಪಗಳೇ. ಭೂ ಶ್ರೀ ರೂಪಗಳು ಸತ್ಯಭಾಮ ರುಕ್ಮಿಣಿ, ಶ್ರೀ ಭೂರೂಪಗಳು ರುಕ್ಮಿಣಿ ಸತ್ಯಭಾಮರಾಗಿ ಅವತಾರ ಮಾಡಿದ್ದಾರೆ. ಆದ್ದರಿಂದ ಅಂತಹ ರುಕ್ಮಿಣಿ ಸತ್ಯಭಾಮ ರೂಪಗಳಲ್ಲಿರುವಂತಹ ಶ್ರೀಭೂಗಳನ್ನು ಅವರ ಸಹಿತನಾದವನು, ಸಮೇತನಾದವನು ಅಂತೇಳಿ. ಸೊ ರಾಮ ಶಿರೋಮಣಿ ಧರಾಮ ಸಮೇತ ಅವರಿಬ್ಬರ ಜೊತೆಯಲ್ಲಿ ಕೂಡಿಕೊಂಡಿರುವವನ, ಅದು ಒಂದು ವಿಶೇಷ. ಶ್ರೀಕೃಷ್ಣ, ಹೇ ಶ್ರೀಕೃಷ್ಣ, ನೀನು ರಾಮ ಶಿರೋಮಣಿ ಧರಾಮ ಸಮೇತನಾದವನು, ಸಮೇತ ಅಂತ ಸಮೇತ ಅವರಿಂದ ಕೂಡಿಕೊಂಡು ಇರುವವನೇ ಅಂತೇಳಿ, ಕೂಡಿದವನೇ ಅಂತೇಳಿ. ಅಷ್ಟೇ ಅಲ್ಲದೆ ಬಲರಾಮ ಅನುಜ ಅಭಿದ, ಬಲರಾಮ ಅನುಜ ಅಂದ್ರೆ ಅಗ್ರಜ ಅಂದ್ರೆ ಅಣ್ಣ, ಅನುಜ ಅಂದ್ರೆ ತಮ್ಮ. ಅನುಸೃತ್ಯ ಜಾಯತೆ, ಮೊದಲು ಹುಟ್ಟಿದವನು ಅಗ್ರಜ, ಆಮೇಲೆ ಹುಟ್ಟಿದವನು ಅನುಜ. ಶ್ರೀಕೃಷ್ಣ ಬಲರಾಮ ಆದ ಮೇಲೆ ತಾನು ಅವತಾರ ಮಾಡಿದ, ಆದ್ದರಿಂದ ಬಲರಾಮನ ತಮ್ಮನಾಗಿ ಹುಟ್ಟಿದ ಅವತಾರ, ಅದು ತಮ್ಮನಾಗಿ ಅವತಾರ ಮಾಡಿದ. ಆದ್ದರಿಂದ ಬಲರಾಮನ ಅನುಜನ ಅಂತ ಕರೆಯಲ್ಪಡುವ, ಅಭಿಧ ಅಂದ್ರೆ ಹೆಸರು ಉಳ್ಳವನೇ ಅಂತ, ಹಾಗೆ ಕರೆಯಲ್ಪಡುವವನೇ, ಹಾಗೆ ಪ್ರಸಿದ್ಧನಾದವನೇ ಬಲರಾಮನ ತಮ್ಮನೆಂದು ಪ್ರಸಿದ್ಧನಾದವನೇ ಬಲರಾಮ ಅನುಜ ಅಭಿಧ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಈ ಅದು ಇನ್ನೊಂದು ವಿಶೇಷಣ, ಬಲ ರಾಮ ಅನುಜ ಅಭಿಧ ಅಂತೇಳಿ ಅದು ಒಂದು ವಿಶೇಷಣ. ಅದಾದ ಮೇಲೆ ವ್ಯೋಮಾಸುರ ಅಂತಕರ ಅಂತೇಳಿ, ವ್ಯೋಮಾಸುರ ಅಂತಕರ. ವ್ಯೋಮಾಸುರ ಒಂದು ರಾಕ್ಷಸನ ಹೆಸರು. ವ್ಯೋಮ ಅಂದ್ರೆ ಆಕಾಶ, ಕಂಸನಿಂದ ಇವರೆಲ್ಲರನ್ನು ಕಳಿಸ್ತಾ ಇದ್ದ ಕಂಸ ಕೃಷ್ಣನ ವಧೆ ಮಾಡುವಂತೆ, ಒಬ್ಬೊಬ್ಬರು ಬರ್ತಾ ಇದ್ದು ಕೃಷ್ಣನ ಕೈಲಿ ಸಾಯ್ತಾ ಇದ್ರು. ಹೀಗೆ ಇರುವಾಗ ವ್ಯೋಮಾಸುರನು ಕೂಡ ಕೃಷ್ಣ ಅವತಾರ ಮಾಡಿದ್ದೇ ಭೂಭಾರ ಉತ್ತಾರಣಾಯ, ಭೂಭಾರವನ್ನು ಕಡಿಮೆ ಮಾಡುವುದಕ್ಕೆ. ಆದ್ದರಿಂದ ಈ ಪಾಪಿಗಳಾದಂತಹ ಈ ಕಂಸನ ಅನುಯಾಯಿಗಳು ಒಬ್ಬೊಬ್ಬರನ್ನೇ ಸಂಹಾರ ಮಾಡ್ತಾನೆ ಇದ್ದ ಕೃಷ್ಣ. ಈ ವಿಧವಾಗಿ ಆ ವ್ಯೋಮಾಸುರ ಅನ್ನುವ ರಾಕ್ಷಸನ ವೃತ್ತಾಂತ ಏನಂತ ಹೇಳಿದರೆ, ಭಾಗವತದಲ್ಲಿ ಬರುವಂತಹದ್ದು, ಕೇಶಿ ಎನ್ನುವ ದೈತ್ಯ ಒಂದು ಕುದುರೆಯ ರೂಪದಲ್ಲಿ ಬಂದು ಕೃಷ್ಣನ ಕೈಲಿ ಸಾಯ್ತಾನೆ. ಆ ಕೇಶಿಯ ವೃತ್ತಾಂತ ಬಂದ ಮೇಲೆ ರೈಟ್ ಆಫ್ಟರ್ ದಟ್ ಈ ವ್ಯೋಮಾಸುರ ವೃತ್ತಾಂತ ಬರುತ್ತೆ. ಆ ವ್ಯೋಮಾಸುರ ಕೃಷ್ಣ ಗೋಪಾಲಕರವರೆಲ್ಲ ಆಡ್ಕೊಳ್ತಾ ಇರುವಾಗ ಅವನು ಒಂದು ಗೋಪಾಲಕನ ವೇಷದಲ್ಲಿ ಬರ್ತಾನೆ, ಬಂದು ಎತ್ಕೊಂಡು ಹೋಗ, ಯಾರು ಸೋಲ್ತಾರೋ ಅವರು ಗೆದ್ದವರನ್ನ ಎತ್ಕೊಂಡು ಹೋಗ್ಬೇಕು ಹಾಗೆ ಅಂತ ಒಂದು. ಸೊ ಹೀಗೆ ಇರುವಾಗ ಒಬ್ಬೊಬ್ಬರನ್ನ ಅವನು ಹೀಗೆ ಎತ್ಕೊಂಡು ಹೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಟು ಬಿಡ್ತಾ ಇದ್ದ. ಸೊ ಕಡಿಮೆ ಗೋಪಾಲಕರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇತ್ತು. ಕೃಷ್ಣ ಎಲ್ಲ ಗೊತ್ತಾದವನು ಕಾದುಕೊಂಡು ಸಮಯಕ್ಕಾಗಿ ಕಾದಿದ್ದ, ಇವನ ಮಾಡ್ಬೇಕು, ಇವನ್ ಶಿಕ್ಷೆ ಕೊಡಬೇಕು ಇವನಿಗೆ ಅಂತೇಳಿ ಕೃಷ್ಣ ಕಾದುಕೊಂಡು ಒಂದು ಸರಿಯಾದ ಸಮಯ ನೋಡಿಕೊಂಡು ಅವನು ಕೃಷ್ಣನ ಎತ್ಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡಿದಾಗ ಕೃಷ್ಣ ಅವನನ್ನು ಹಿಡಿದು ಅವನು ಹೊಡಿತಾನೆ, ಅವನು ಸಂಹಾರ ಮಾಡಲಿಕ್ಕೆ ಉದ್ರಿಕ್ತನಾಗ್ತಾನೆ. ಆವಾಗ ಆ ವಿಧವಾಗಿ ಅವನ ಸಂಹಾರಕ್ಕೆ ಉದ್ಯುಕ್ತನಾದ ಶ್ರೀಕೃಷ್ಣನನ್ನು ನೋಡಿ ಅವನು ತನ್ನ ನಿಜರೂಪವನ್ನು, ಆಗ ಚಿಕ್ಕ ಹುಡುಗದಂತೆ ಬಂದು ವೇಷ ಹಾಕೊಂಡು ಬಂದಿರ್ತಾನೆ, ದೊಡ್ಡ ಆಕಾರವನ್ನು ತೆಗಿತಾನೆ, ಅದರಿಂದ ಪರ್ವತಾಕಾರ. ಸೊ ಅವನಿಗೆ ರೆಕ್ಕೆಗಳಿದ್ದಂತೆ ಕೆಲವು ಜನ ವರ್ಣನೆ ಮಾಡ್ತಾರೆ, ರೆಕ್ಕೆಗಳಿಲ್ಲ. ಹೇಗಿದ್ರು ಕೂಡ ಅವನು ವ್ಯೋಮ ಅಸುರ, ವ್ಯೋಮ ಅಂದ್ರೆ ಆಕಾಶ, ಆಕಾಶದ ಹಾಗೆ ದೊಡ್ಡ ಆಕಾರ ಉಳ್ಳವನು, ಆಕಾಶದಲ್ಲಿ ಹಾರಿ ಹೋಗ್ತಾ ಇದ್ದ. ಈ ವಾಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಸೊ ಅದರಿಂದ ಅವನಿಗೆ ವ್ಯೋಮಾಸುರ ಅಂತ ಹೆಸರು. ಈ ವಿಧವಾಗಿ ವ್ಯೋಮಾಸುರ ಆ ಕೃಷ್ಣನ ಮೇಲೆ ಬಂದು ಆ ಕೃಷ್ಣನನ್ನು ಜೊತೆ ಯುದ್ಧ ಮಾಡಕ್ ಬಂದ್ರೆ ಕೃಷ್ಣ ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಅವಳು ಇಲ್ಲಿಯಾಗಿ ಅವನ ಸಂಹಾರ ಮಾಡಿಬಿಟ್ಟು ಅವನು ಎಲ್ಲವರನ್ನು ಒಂದು ಗುಹೆಯಲ್ಲಿ ಬುತ್ತಿಟ್ರೆ ಆ ಗುಹೆಯ ಬಂಡೆಯನ್ನು ಮುರಿದು ಆ ಒಳಗೆ ಎಲ್ಲ ಅವರ ತನ್ನ ಮಿತ್ರರನ್ನು ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡ್ತಾನೆ ಕೃಷ್ಣ. ಹೀಗೆ ಆ ವ್ಯೋಮಾಸುರನನ್ನು ಸಂಹಾರ ಮಾಡಿದವನಾದ್ದರಿಂದ ವ್ಯೋಮಾಸುರ ಅಂತಕರ, ಅವನ ಸಂಹಾರ ಮಾಡಿದವನು, ವ್ಯೋಮಾಸುರ ಸಂಹಾರ ಕರ್ತನೆ ಅಂತ ಹೇಳಿ ಸಂಬೋಧನೆ. ಅದಾದ ಮೇಲೆ ರಾಮಾವಳಿ ಇಲ್ಲಿ ವ್ಯೋಮಾಸುರಾಂತಕರ ತೇ ಮಾರ ತಾತ ದಿಶ ಮೇ ಮಾಧವಾಂಗ್ರಿ ಕಮಲೇ. ಮಾರ ತಾತ, ಮಾರ ಅಂದ್ರೆ ಮನ್ಮಥ, ಮಾರ ಜನಕ, ಮನ್ಮಥ ಜನಕ. ತಾತ ಅನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ಗ್ರ್ಯಾಂಡ್ ಫಾದರ್ ಅಂತ ಅರ್ಥ, ಆದರೆ ಸಂಸ್ಕೃತದಲ್ಲಿ ತಾತ ಅಂದ್ರೆ ತಂದೆ ಅಂತ ಅರ್ಥ. ಫಾದರ್ ತಂದೆಗೆ ತಾತ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಮಾರತಾತ ಅಂದ್ರೆ ಮನ್ಮಥನ ತಂದೆಯಾದವನೇ, ಮನ್ಮಥ ಜನಕ ಅಂತ ಪರಮಾತ್ಮನ ಸಂಬೋಧನೆ. ಸೊ ಅವನು ಮನ್ಮಥನಿಗೆ ಜನಕನಾಗಿ ಅಂದ್ರೆ ಮನ್ಮಥ ಪರಮಾತ್ಮನಿಗೆ ಮಗನಾಗಿ ಹುಟ್ಟಿದಾನಾದ್ದರಿಂದ ಮನ್ಮಥ ಜನಕ. ಸೊ ಈ ವಿಧವಾಗಿ ಮಾರತಾತ ಮನ್ಮಥನ ತಂದೆಯಾದವನೇ ಅಂತ ಹೇಳಿ ಇನ್ನೊಂದು ಸಂಬೋಧನೆ. ಮಾರತಾತ ದಿಶಾ ಅನುಗ್ರಹ ಮಾಡು ಮೇ ನನಗೆ. ಮಾಧವ, ಮಾಧವ ಅಂದರೆ ಒಂದು ಮಾ ಲಕ್ಷ್ಮಿಯ ಗಂಡನಾದವನು, ಲಕ್ಷ್ಮೀಪತಿ ಅಂತ ಒಂದು ಅರ್ಥ ಮಾಧವ. ಇನ್ನೊಂದು ಮಾಧವ ಧೂ ಕಂಪನೆ, ಮಾಧವ ಅವನಿಗೆ ಯಾವತ್ತೂ ಯಾರಿಂದ ಭಯವಿಲ್ಲ, ಕಂಪನೆ ಇಲ್ಲ, ಆದ್ದರಿಂದ ಮಾಧವ ಕಂಪನೆ ಇಲ್ಲದವನು, ಭಯವಿಲ್ಲದವನು, ಆದ್ದರಿಂದ ಅವನು ಮಾಧವ. ಅಷ್ಟೇ ಮಾಧವ ಧೂ ಕಂಪನೆ ಅಂತ ಹೇಳಿದ್ರೆ ಭಯ, ಎಲ್ಲರ ಭಯವನ್ನು ತೆಗೆದು ಬಿಡುವವನು ಮಾಧವ. ಮಾ ಇಲ್ಲ, ಭಯ ಇಲ್ಲದಂತೆ ಮಾಡ್ತಾನೆ, ಆದ್ದರಿಂದ ಅವನು ಮಾಧವ. ಹೀಗೆ ಮಾಧವ ಅಂತ ಪರಮಾತ್ಮನ ಸಂಬೋಧನೆ. ಅವನು ಕಾಮಾರ್ಥ ಭೌಮ ಪುರ ರಾಮಾವಳಿ ಪ್ರಣಯ ವಾಮಾಕ್ಷಿ ಪೀತ ತನುಭಾ ಅನ್ನೋದು ಒಂದು ವಿಶೇಷ. ಇದು ನರಕಾಸುರನ ವೃತ್ತಾಂತದಲ್ಲಿ ಬರುವಂತಹದ್ದು. ನರಕಾಸುರ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕ ಮಂದಿ ಸ್ತ್ರೀಗಳನ್ನು ಕನ್ಯೆಯರನ್ನು ಬಂಧನಕ್ಕೆ ಮಾಡಿ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿದ್ದ. ಕೃಷ್ಣ ಆ ನರಕಾಸುರನ ಸಂಹಾರ ಮಾಡಿ ಅವರೆಲ್ಲರನ್ನು ಬಿಡಿಸ್ತಾನೆ. ಬಿಡಿಸಿದಾಗ ಅವರೆಲ್ಲರೂ ಕೂಡ ಕೃಷ್ಣನನ್ನೇ ಮದುವೆ ಮಾಡಬೇಕಂತ ಬೇಡ್ಕೊಳ್ತಾರೆ. ಯಾಕಂದ್ರೆ ಆ ಕೃಷ್ಣ ಸೌಂದರ್ಯವನ್ನು ನೋಡಿ ಅವರು ಆ ಸೌಂದರ್ಯ ಪಾನ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕಾಮಾರ್ಥ, ಕಾಮ ಮನ್ಮಥ, ಕಾಮಾರ್ಥ ಅಂತ ಹೇಳಿದರೆ ಆ ಮನ್ಮಥನ ಸೆಳೆತಗೆ ಒಳಗಾದಂತಹ ಅವರು, ಅವರು ಕಾಮಾರ್ಥರ ಕಾಮಪೀಡಿತರಾಗಿದ್ದಾರೆ. ಅಂತಹ ಕಾಮಪೀಡಿತರಾಗಿರುವಂತಹ ಕಾಮಾರ್ಥರಾದಂತಹ ಭೌಮಪುರ, ಭೌಮಪುರ ಭೂಮಿಯ ಸುತನಾದಂತಹ ನರಕಾಸುರ ಅವನು ಭೌಮಪುರ, ಅವನು ಆಳ್ತಾ ಇರುವಂತಹ ನಗರ ಭೌಮ ನಗರ. ಆ ಭೌಮಪುರ ಅಂದ್ರೆ ಆ ನಗರದಲ್ಲಿ, ಭೌಮಪುರ ಅಂದ್ರೆ ನರಕಾಸುರನ ಪಟ್ಟಣ ಯಾವುದಿದೋ ಅದರದಲ್ಲಿರುವಂತಹ 16,000 ಮಂದಿ ಇವರೆಲ್ಲರೂ ಮೂಲ ರೂಪದಲ್ಲಿ ಅಗ್ನಿಪುತ್ರರು. ಅಗ್ನಿಪುತ್ರರಾದವರು ಪರಮಾತ್ಮನ ಪತ್ನಿಯರಾಗಬೇಕಂತ ತಪಸ್ಸು ಮಾಡಿ ವರವನ್ನು ಪಡೆದಿರ್ತಾರಾದ್ದರಿಂದ ಆ ಅಗ್ನಿಪುತ್ರರಾದವರು ಹೀಗೆ ಅಲ್ಲಿ ಕನ್ಯರಾಗಿ ಅವತಾರ ಮಾಡ್ತಾರೆ. 16,000 ಮಂದಿ ಅವರನ್ನೇ ತಾನು ಕಾರಾಗೃಹದಲ್ಲಿ ಬಂಧನ ಮಾಡಿರ್ತಾನೆ ನರಕಾಸುರ. ಆ ನರಕಾಸುರ ಸಂಹಾರ ಆಡಿದ ಮೇಲೆ ಆ 16,000 ಮಂದಿ ಆ ಕನ್ಯರನ್ನು ಶ್ರೀಕೃಷ್ಣ ಬಿಡಿಸಿದಾಗ ಅವರೆಲ್ಲರೂ ಕೂಡ ಕಾಮಪೀಡಿತರಾಗಿರ್ತಾರೆ. ಕೃಷ್ಣನ ನೋಡಿ ಕೃಷ್ಣನ ಸೌಂದರ್ಯಕ್ಕೆ ಒಳಗಾಗ್ತಾರೆ. ಅವರು ಆ ಸುಂದರ ಅಂತ ಅವರು ಅಲ್ಲಿ ಹೇಳ್ತಾರೆ. ಭೌಮಪುರ ರಾಮಾವಳಿ ಅಂತೇಳಿ ಇಲ್ಲಿ ಕೂಡ ರಾಮ ಅಂದ್ರೆ ಹೆಂಗಸರು, ಸುಂದರಿಯಾದ ಸ್ತ್ರೀಗಳು. ಅವರು ಭೌಮಪುರದಲ್ಲಿ ನರಕಾಸುರನ ಪಟ್ಟಣದಲ್ಲಿರುವಂತಹ ರಾಮ ಆ ರಮಣೀಯರು ಅವರ ವಲಿ ಅಂದ್ರೆ ಸಮೂಹ ಪಂಕ್ತಿ ರೋಸ್ ಅಂತೀವಲ್ವ, ವಲಿ ಪ್ರಯಾಣ ಅಂದ್ರೆ ತುಂಬಾ 16,000 ಮಂದಿ. ರಾಮಾವಲಿ ಅಂದ್ರೆ ತುಂಬಾ ಹೆಂಗ ಮಂದಿ, ಬಹಳ ಮಂದಿ ಅಂದ್ರೆ 16,000 ಸುಂದರಿಯ ಸುಂದರ ಸ್ತ್ರೀಯರು ಅವರೆಲ್ಲರೂ ಕೂಡ ಅವರು ಆ ಪಂಕ್ತಿಯ ವಾಮಾಕ್ಷಿ ಪೀತ ತನುಭ ಅವರ ಆ ಪಂಕ್ತಿಯಿಂದ ಅಂದ್ರೆ ಆ ಸುಂದರ ಸ್ತ್ರೀಗಳಿಂದ ಅವರಿಂದ ಅವರು ಯಾರು ವಾಮಾಕ್ಷಿಗಳಾಗಿದ್ದಾರೆ ಅಂದ್ರೆ ಸುಂದರವಾದ ಅಕ್ಷಿ ಅಂದ್ರೆ ಕಣ್ಣು. ವಾಮ ಅಂದ್ರೆ ಲೆಫ್ಟ್ ಅಂತ ಒಂದು ಅರ್ಥ ಇದೆ, ಅದೇ ಅರ್ಥ ಅಲ್ಲ. ವಾಮ ಅಂದ್ರೆ ಎಡಗಣ್ಣು ಇರುವವರು ಅಂತ ಅರ್ಥ ಅಲ್ಲ ಇಲ್ಲಿ. ವಾಮ ಅಂದ್ರೆ ಸುಂದರವಾದ ಅಂತ ಒಂದು ಅರ್ಥ. ವಾಮ ವಾಮಾಂಗ ವಾಮ ಅನ್ನುವ ಶಬ್ದಕ್ಕೆ ಸುಂದರ ಅಂತಲೂ ಅರ್ಥ ಇದೆ. ವಾಮಾಕ್ಷಿ ಅಂದ್ರೆ ಸುಂದರವಾದ ಕಣ್ಣುಳ್ಳವರು, ಆದ್ದರಿಂದ ಅವರು ವಾಮಾಕ್ಷಿಗಳು. ಅಂತಹ ವಾಮಾಕ್ಷಿಗಳಾದವರಂತಹ ಆ ಸ್ತ್ರೀಗಳು ಅವರಿಂದ ಪೀತ ಆಸ್ವಾದಿಸಲ್ಪಟ್ಟಂತಹ ಕುಡಿಯಲ್ಪಡ ಅಂದ್ರೆ ಆಸ್ವಾದನೆ ಮಾಡ್ತಾ ಇಲ್ಲ ಅಂದ್ರೆ ಪಾನ ಮಾಡಿದ ಅವನ ಕೃಷ್ಣ ಸೌಂದರ್ಯವನ್ನು ಕುಡಿತಾ ಇದ್ದಂತಂದ್ರೆ ಇದು ಫಿಗರ್ಟಿವ್ ಎಕ್ಸ್ಪ್ರೆಷನ್. ಸೌಂದರ್ಯವನ್ನು ಕುಡಿಯುವುದಂದ್ರೆ ಆಸ್ವಾದನೆ ಮಾಡುವುದಂದ್ರೆ ಆ ಸೌಂದರ್ಯವನ್ನು ನೋಡಿ ದಿಗ್ಭ್ರಾಂತರಾಗಿರ್ತಾರೆ. ಆದ್ದರಿಂದ ಆ ವಿಧವಾಗಿ ಅವರಿಂದ ಆಸ್ವಾದಿಸಲ್ಪಟ್ಟಂತಹ ಪೀತ ತನು ಭ ಕುಡಿಯಲ್ಪಟ್ಟಂತಹ ಆಸ್ವಾದಿಸಲ್ಪಟ್ಟಂತಹ ತನು ಶರೀರದ ಭ ಕಾಂತಿ ಉಳ್ಳವನೇ. ಇಲ್ಲಿ ಬಹುವ್ರೀಹಿ ಸಮಾಸ. ತನು ಭ ಶರೀರದ ಕಾಂತಿ ಅಂತರ್ಥ ಅಲ್ಲ, ಶರೀರದ ಕಾಂತಿ ಉಳ್ಳವನೇ ಅಂತರ್ಥ. ಅನ್ಯಪದ ಪ್ರಧಾನವಾದ್ದರಿಂದ ಇದು ಬಹುವ್ರೀಹಿ ಸಮಾಸ. ಈ ವಿಧವಾಗಿ ಬಹುವ್ರೀಹಿ ಸಮಾಸದಲ್ಲಿರುವಂತಹ ಅಂತಹ ಶ್ರೀಕೃಷ್ಣನೇ ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಇಲ್ಲಿ ಸೋ ಕಾಮಾತ್ತ ಭೌಮಪುರ ರಾಮಾವಳಿ ಪ್ರಣಯವ ಮಾಕ್ಷಿಪೀತ ಅನುಭ ಭೀಮಾ ಹಿ ನಾಥ ಮುಖ ವೈಮಾನಿಕಾಭಿನುತ ಭೀಮಾಭಿವನ್ಯ ಚರಣ ಅಂತೇಳಿ ಇಲ್ಲಿ ಭೀಮಾ ಅಹಿನಾಥ ಮುಖ ವೈಮಾನಿಕ ಅಭಿನುತ ಇಲ್ಲಿ ಭೀಮ ಅನ್ನುವ ಶಬ್ದಕ್ಕೆ ಭೀಮ ಅಂದ್ರೆ ಭೀಮಸೇನ ದೇವರಿಗೆ ಭೀಮ ಅಂತ ಹೇಳಿ, ಯಾಕಂದ್ರೆ ಭಯಂಕರ ಶತ್ರು ಭಯಂಕರರು. ಭೀಮ ಅನ್ನುವ ಶಬ್ದಕ್ಕೆ ಮೂಲತಃ ಅರ್ಥ ಭಯಂಕರ, ಭಯವನ್ನು ಹುಟ್ಟಿದ್ರು. ಭೀಮಸೇನ ದೇವರು ಶತ್ರುಗಳ ಎದೆಗಳಲ್ಲಿ ಭಯವನ್ನು ಹುಟ್ಟಿಸುತ್ತಾ ಇದ್ದಾರೆ, ಆದ್ದರಿಂದ ಅವರಿಗೆ ಭೀಮ ಅನ್ನುವ ಹೆಸರು ಸಾರ್ಥಕವಾಗಿತ್ತು. ಸೊ ಈ ವಿಧವಾಗಿ ಆ ಭೀಮಸೇನ ದೇವರಿಗೆ ಒಂದು ಭೀಮ ಅಂತ ಹೆಸರು, ಯಾಕೆ ಭಯವನ್ನು ಹುಟ್ಟಿಸುತ್ತಾರೆ. ಆ ಭೀಮ ಅನ್ನುವ ಹೆಸರು ರುದ್ರನಿಗೂ ಇದೆ, ರುದ್ರ ಭಯಂಕರ, ರುದ್ರ ಅನ್ನುವ ಶಬ್ದದಲ್ಲೇ ಭಯಂಕರ ಅಂತ ಅರ್ಥ. ಆದ್ದರಿಂದ ಭೀಮ ಅನ್ನುವ ಶಬ್ದ ರುದ್ರದೇವರಿಗೂ ಪ್ರಖ್ಯಾತಿಯಾಗಿದೆ. ಆದ್ದರಿಂದ ಇಲ್ಲಿ ಭೀಮ ಅಂದ್ರೆ ರುದ್ರದೇವರು ಅಂತ ಅರ್ಥ. ಅಹಿ ಅಂದ್ರೆ ಅಹ ಹೆಡೆ, ಅಹಿ ಹೆಡೆ ಉಳ್ಳದ್ದು, ಅಹಿ ಅಹಿ ಅಂದ್ರೆ ಸರ್ಪ, ಅಹಿನಾಥ ಸರ್ಪನಾಥ ಅಂದ್ರೆ ಶೇಷ. ಸೊ ರುದ್ರ ಆಮೇಲೆ ಶೇಷ. ಸೊ ಭೀಮ ಅಹಿನಾಥ ರುದ್ರ ಶೇಷ ಮುಖ ಅಂದ್ರೆ ಮುಖ್ಯವಾದಂತಹ ಎಟ್ಸೆಟ್ರಾ ಅಂತೇಳಿ ಮುಂತಾದಂತಹ ಅಂದ್ರೆ ಭೀಮಾಹಿನಾಥ ಮುಖ ರುದ್ರ ಶೇಷ ಮುಂತಾದ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುಖ ಮುಂತಾದಂತಹ ವೈಮಾನಿಕ ಅಭಿನುತ ವೈಮಾನಿಕರಿಂದ ಸ್ತುತಿಸಲ್ಪಟ್ಟವನೇ. ವೈಮಾನಿಕರಂದರೆ ಏನು? ವಿಮಾನದಲ್ಲಿ ಹೋಗುವವರು ವೈಮಾನಿಕರಂತ ಹೇಳಿದರೆ ನಾವು ವಿಮಾನದಲ್ಲಿ ಹೋಗ್ತೀವಿ ನಾವೆಲ್ಲರೂ ವೈಮಾನಿಕರಾಗ್ತೀವ ಅಲ್ಲ, ಒಂದು ಅರ್ಥ ಅಫ್ಕೋಸ್. ವಿಮಾನದಲ್ಲಿ ಹೋಗುವವರು ವೈಮಾನಿಕರು, ದೇವತೆಗಳು ವಿಮಾನದಲ್ಲಿ ಹೋಗ್ತಾ ಇರ್ತಾರೆ ಯಾವಾಗಲೂ ಇರಲಿ, ಆದರೆ ಅದು ಮುಖ್ಯವಾದ ಅರ್ಥ ಅಲ್ಲ. ಇನ್ನೊಂದು ವೈಮಾನಿಕ ವಿಮಾನ ಅಂತ ಹೇಳಿದ್ರೆ ಏರೋಪ್ಲೇನ್ ಅನ್ನೋ ಒಂದು ಅರ್ಥ ಇದೆ ಏರ್ಪ್ಲೇನ್ ಅಂತ ಹೇಳಿ, ಆದ್ರೆ ವೈಮಾನಿಕ ಅಂತ ಹೇಳಿದ್ರೆ ವಿಮಾನ ವಿಶೇಷವಾದ ಮಾನ ಅಂದ್ರೆ ಜ್ಞಾನ, ವಿಶೇಷವಾದ ಜ್ಞಾನ ಉಳ್ಳವರು ವಿಬುಧರು ಅಂತೀವಲ್ವ, ವಿಬುಧರು ಅಂದ್ರೆ ದೇವತೆಗಳು, ಅವರಿಗೆ ವಿಮಾನರು ಅಂದ್ರೆ ವಿಶೇಷವಾದ ಜ್ಞಾನ ಉಳ್ಳವರು, ಆದ್ದರಿಂದ ಅವರು ವಿಮಾನರು, ವಿಮಾನ ವಿಶೇಷವಾದ ಜ್ಞಾನ ಉಳ್ಳವರು, ಆದ್ದರಿಂದ ಅವರು ವಿಮಾನರು ವೈಮಾನಿಕರು ಅಂತ ಹೆಸರು ದೇವತೆಗಳಿಗೆ. ಆದ್ದರಿಂದ ಅಂತಹ ದೇವತೆಗಳಿಂದ ಸ್ತುತಿಸಲ್ಪಟ್ಟವರಾಗಿದ್ದಾರೆಂದ ಆ ಕಾರಣದಿಂದ ಶ್ರೀಕೃಷ್ಣನನ್ನು ಹೇಳ್ತಾ ಇದ್ದಾರೆ ಭೀಮಾಹಿ ನಾಥ ಮುಖ ವೈಮಾನಿಕಾಭಿನುತ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಅಭಿನುತ ಅಭಿತಃ ನುತ ಚೆನ್ನಾಗಿ ಸ್ತುತಿಸಲ್ಪಟ್ಟವನೇ ಅಂದ್ರೆ ರುದ್ರ ಶೇಷ ಮುಂತಾದ ದೇವತೆಗಳಿಂದ ಚೆನ್ನಾಗಿ ಸ್ತುತಿಸಲ್ಪಟ್ಟವನೇ ಅಂತ ಅರ್ಥ. ಅದು ಶ್ರೀಕೃಷ್ಣನಿಗೆ ಮಾಡುವ ಇನ್ನೊಂದು ಸಂಬೋಧನೆ ಆಗಿದೆ. ಆದ ಮೇಲೆ ಇನ್ನೊಂದು ಭೀಮಾಭಿವನ್ಯ ಚರಣ ಅಂತೇಳಿ, ಭೀಮಾಭಿವನ್ಯ ಚರಣ ಇಲ್ಲಿ ಭೀಮ ಭೀಮಸೇನ ದೇವರಿಂದ ಅಭಿವನ್ಯ ಚರಣ ನಮಸ್ಕರಿಸಲ್ಪಟ್ಟಂತಹ ಪಾದಗಳು ಉಳ್ಳವನೇ ಅಂತೇಳಿ. ಮತ್ತೆ ಇಲ್ಲಿ ಕೂಡ ಬಹುರಿ ವಿವಿಧವಾಗಿ ಈ ಎಲ್ಲವೂ ಶ್ರೀಕೃಷ್ಣನಿಗಿರುವ ಸಂಬೋಧನೆಗಳು. ಇಂತಹ ಎಲ್ಲದರಿಂದಲೂ ಕೂಡಿಕೊಂಡಿರುವಂತಹ ಹೇ ಶ್ರೀಕೃಷ್ಣ ಪರಮಾತ್ಮನೇ, ನೀನು ನಿನ್ನ ತೇ ನಿನ್ನ ಅಂಗ್ರಿಕಮಲೆ ಪಾದ ಪದ್ಮಗಳಲ್ಲಿ ಮೇ ನನಗೆ ರತಿಂ ದಿಶ ಭಕ್ತಿಯನ್ನು ಪಾಲಿಸು, ಅನುಗ್ರಹ ಮಾಡು ಕೊಡು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನನ್ನು ವಾದರಾಸಗಳು ಬೇಡಿಕೊಳ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ನಾವು ಪರಮಾತ್ಮನನ್ನು ಬೇಡಿಕೊಳ್ಳುವುದು. ಸೊ ಇದು ಶ್ರೀಕೃಷ್ಣ ಅಂತಹ ಈ ವಿಶೇಷಣಗಳಿಂದ ಸ್ತುತಿಸಲ್ಪಟ್ಟಿರುವಂತಹ ತಿಳಿಯಲ್ಪಡುವಂತಹ ಆ ವಿಧವಾದ ನಾಮ ರೂಪ ಗುಣ ಕ್ರಿಯೆಗಳು ಇರುವಂತಹ ಶ್ರೀಕೃಷ್ಣ ಪರಮಾತ್ಮನೇ, ನೀನು ನಿನ್ನ ಭಕ್ತಿಯನ್ನು ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ನನಗೆ ಅನುಗ್ರಹ ಮಾಡುವುದೇ ಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಮ ಶಿರೋಮಣಿ ಧರಾಮ ಸಮೇತ ಬಲ ರಾಮಾನುಜಾಭಿದು ರತಿಂ ವ್ಯೋಮಾಸುರಾಂತಕರ ತೇಮಾರತಾತ ದಿಶ ಮೇ ಮಾಧವಾಂಘ್ರಿ ಕಮಲೆ ಕಾಮಾರ್ಥ ಭೌಮಪುರ ರಾಮಾವಲಿ ಪ್ರಣಯ ವಮಾಕ್ಷಿಪೀತ ತನುಭ ಭೀಮಾಹಿ ನಾಥ ಮುಖ ವೈಮಾನಿಕಾಭಿನುತ ಭೀಮಾಭಿವನ್ಯ ಚರಣ ಅಂತೇಳಿ ಅಲ್ಲಿ ಆ ಶ್ಲೋಕದಲ್ಲಿ ಈ 29ನೇ ಶ್ಲೋಕ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು 31 ಶ್ಲೋಕಗಳನ್ನು ಅಲ್ಲಿ ನೋಡೋಣ. ಸೊ ಅಲ್ಲಿ ಬರುವಾಗ ಆ ಶ್ಲೋಕಗಳನ್ನು ನಾವು ಒಟ್ಟಿಗೆ ನೋಡಬೇಕು. ಆ ಶ್ಲೋಕಗಳು ಸಕ್ಷಿಯಲ ಭಕ್ಷ್ಯ ಭಯದಾಕ್ಷಿಶ್ರವೋ ಗಣದ ಅಂಥೇಳಿ ಬರುವಂತಹ 31 ಶ್ಲೋಕಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನ ಅಲ್ಲಿವರೆಗೆ ಎಲ್ಲರಿಗೂ ಸಂಸ್ಕಾರ ಶಿಕ್ಷಣಾತ್ಮ ಮತ್ತು ಗಾಯನವಾದ ಮನಸ್ಸೇಂದಿರುವ ಇತ್ಯಾತ್ಮನಾವ ಅಂತೂ ಸ್ವಭಾವ ಕರೋಮಿ ಇತ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಣೆ ಶಿಕ್ಷಣಾರ್ಪಣಮಸ್ತು.